ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ 5. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಮತ್ತು ಮೃಗದ ಗುರುತು ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಕಳೆದ ಸಂಚಿಕೆಯಲ್ಲಿ ಯಾವಾಗ ಈ ಲೋಕಕ್ಕೆ ಮೃಗದ ಗುರುತನ್ನು ಕಾನೂನಾಗಿ ಜಾರಿ ಮಾಡತಕ್ಕಂಥವರಾಗಿದ್ದಾರೋ ಆವಾಗ ಈ ಲೋಕದಲ್ಲಿ ಕೇವಲ ಎರಡು ರೀತಿಯ ಗುಂಪಿನ ಜನರು ಇರತಕ್ಕಂಥವರಾಗಿದ್ದಾರೆ. ಒಂದು, ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು. ಮತ್ತೊಂದು, ಮೃಗದ ಗುರುತನ್ನು ಹೊಂದಿಕೊಳ್ಳುವಂತಹ ಜನಗಳು. ಸತ್ಯದ ನಿಮಿತ್ತವಾಗಿ ಅನೇಕರು ಕುಟುಂಬದಿಂದ ಬೇರ್ಪಡುವಂಥವರಾಗಿದ್ದಾರೆ, ಸತ್ಯಕ್ಕೋಸ್ಕರ ನಿಲ್ಲುವಂಥವರಾಗಿದ್ದಾರೆ. ತಮಗೆ ತಿಳಿದಂತಹ ಸತ್ಯದಲ್ಲಿ ಅನೇಕರು ಜೀವಿಸುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ದೇವರು ಸಹ ನಮಗೆ ತಿಳಿದಿರತಕ್ಕಂತಹ ಸತ್ಯದ ಆಧಾರದ ಮೇಲೆ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ. ಆದರೆ ನಾವು ಸತ್ಯವನ್ನು ತಿಳಿದುಕೊಂಡು ಉದ್ದೇಶಪೂರ್ವಕವಾಗಿ ಸತ್ಯವನ್ನು ನಿರ್ಲಕ್ಷಿಸಿದರೆ ದೇವರು ಎಂದಿಗೂ ಸಹ ನಮ್ಮನ್ನು ಶ್ರಮಿಸುವುದಿಲ್ಲ. ನಮಗೆ ತಿಳಿದಿರತಕ್ಕಂತಹ ಸತ್ಯದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಕ್ರಿಯೆಯಲ್ಲಿ ತೋರಿಸಿ ದೇವರಿಗೋಸ್ಕರ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ತನ್ನ ಮುದ್ರೆಯೊಂದಿಗೆ ಪರಲೋಕ ರಾಜ್ಯಕ್ಕೆ ಬಾಧಿಸ್ತಿರೆಂಬುದಾಗಿ ನೇಮಿಸುವಂಥವನಾಗಿದ್ದಾನೆ ಅನ್ನುವಂತಹ ಅನೇಕ ಸತ್ಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ದೇವರ ಮುದ್ರೆ ಅಂದರೇನು ಅನ್ನುವಂತಹ ವಿಚಾರವನ್ನು ನಾವು ಮುಂದುವರಿದು ಕಲಿಯೋಣ. ಈ ಒಂದು ವಿಚಾರವನ್ನು ಕಲಿಯುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿಸಿ ದೇವರ ನಡೆಸುವಿಕೆಗಾಗಿ ಪರಿಶುದ್ಧಾತ್ಮನ ಕ್ರಿಯೆಗಳಿಗಾಗಿ ನಾವು ಇರುವಂಥ ಸ್ಥಳದಲ್ಲಿಯೇ ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸಮಾಧಾನದ ಪ್ರಭುವು, ನೀ ಆಲೋಚನಾಕರ್ತನಾಗಿದ್ದೀಯಾ. ದೇವ, ಈ ಲೋಕದಲ್ಲಿ ನಾವು ಇನ್ನೂ ಬದುಕುಳಿದಿದ್ದೇವೆ ಅಂದರೆ ನಿನ್ನ ಕೃಪೆಯಲ್ಲದೆ ಬೇರೇನೂ ಅಲ್ಲ ಸ್ವಾಮಿ. ನಮಗೋಸ್ಕರ ಪರಲೋಕದ ಆ ಮಧ್ಯಸ್ಥಿಕೆ ಅನ್ನು ವಹಿಸಿರ್ತಿದೆಯಾ ಸ್ವಾಮಿ? ಆ ಮಧ್ಯಸ್ಥಿಕೆ ವಹಿಸಿದ್ದು ನಮಗೋಸ್ಕರ ಪರಿತಪಿಸಿ ನೀನು ಬೇಡುವವನಾಗಿದ್ದೀಯಾ. ಅದಕ್ಕೋಸ್ಕರವೇ ನಾವು ಈ ಲೋಕದಲ್ಲಿ ಜೀವದಿಂದ ಉಳಿದಿದ್ದೇವೆ ಎನ್ನುವುದನ್ನು ಅದು ತೋರಿಸ್ತಕ್ಕಂಥದ್ದಾಗಿದೆ. ಆದರೆ ಈ ಸಮಯದಲ್ಲಿ ನಮ್ಮ ಪಾಪಗಳನ್ನ ನಾವು ನಿನ್ನ ಮುಂದೆ ಹರಕೆ ಇಡುವಾಗ ಪರಲೋಕದ ದೇವರು, ನಿನ್ನೊಬ್ಬನೇ ಮಗನಂತ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ತೊಳೆದು ಶುದ್ಧೀಕರಿಸು. ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಕೇಳುಗರ ಹೃದಯದಲ್ಲಿ ನೀನು ವಿಶೇಷವಾಗಿ ಮಾತನಾಡು ಸ್ವಾಮಿ. ನಿನ್ನ ಸತ್ಯ ಅವರ ಹೃದಯಕ್ಕೆ ಹಗಲು ಬಡಿದಂತೆ ನಾಟುವಾಗಿಯೂ ದೇವರ ಮುದ್ರೆ ಅಂದರೇನು, ಅದನ್ನು ಯಾಕೆ ನಾವು ಹೊಂದಿಕೊಳ್ಳಬೇಕು ಕೊನೆಯ ಕಾಲದಲ್ಲಿ? ಆ ನಿಮಿತ್ತವಾಗಿ ಪರಲೋಕ ರಾಜ್ಯಕ್ಕೆ ಬಾಧಿಸ್ತೀರಾಗಲು ನಾವು ಏನು ಮಾಡಬೇಕು ಅನ್ನುವಂಥ ಸತ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಾಗೆ ಸಹಾಯ ಮಾಡು. ವಿಶೇಷವಾಗಿ ದೇವರ ಮುದ್ರೆ ಎಂದರೆ ಏನು, ಕೊನೆಯ ಕಾಲದಲ್ಲಿ ಅದು ಯಾವ ರೀತಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂಥ ಸತ್ಯವನ್ನು ಅವರು ಆಳವಾಗಿ ಅರಿತುಕೊಳ್ಳುವಾಗೆ ನೀನು ಅವರ ಹೃದಯದ ಕಣ್ಣುಗಳನ್ನು ತೆರೆ ಸ್ವಾಮಿ. ಆತ್ಮನ ಮುಖಾಂತರವಾಗಿ ನೀನು ಮಾತನಾಡು ರಾಜ. ವಿಶೇಷವಾಗಿ ಯಾರಾದರೂ ಮನಭಾರದಿಂದ ನೋವಿನಿಂದ ಸತ್ಯಕ್ಕೋಸ್ಕರ ಹಂಬಲಿಸುತ್ತಿರುವಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಈ ಸತ್ಯವನ್ನು ಅರಿತುಕೊಳ್ಳುವಾಗ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಅಂದರೆ ಏನು, ದೇವರ ಮುದ್ರೆ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಈ ಕೊನೆ ಕಾಲದ ಪುಸ್ತಕದ ಮೂಲಕವಾಗಿ ನೋಡುವುದಾದರೆ ದೇವ ಜನರ ಹಣೆ ಮೇಲೆ ಮುದ್ರೆ ಹಾಕಲಾಗುವುದು. ಇದು ಎಲ್ಲರಿಗೂ ಎದ್ದು ಕಾಣುವಂತಹ ಯಾವುದೇ ಗುರುತಲ್ಲ ಅಥವಾ ಮುದ್ರೆಯಲ್ಲ. ಆದರೆ ಅವರು ನಂಬಿಕೆಯಲ್ಲಿ ಚಂಚಲರಾಗದಂತೆ ಭೌತಿಕವಾಗಿ ಮತ್ತು ಆತ್ಮಿಕವಾಗಿ ಸತ್ಯದಲ್ಲಿ ಭದ್ರವಾಗಿ ನೆಲೆಯೂರುವುದೇ ದೇವರ ಮುದ್ರೆ ಆಗಿದೆ. ದೇವಜನರು ಮುದ್ರೆ ಹೊಂದಿದ ನಂತರ ಹಿಂಸೆಯ ಕಾಲಕ್ಕೆ ಸಿದ್ಧರಾಗುವರು. ಈಗಾಗಲೇ ಹಿಂಸೆ ಆರಂಭವಾಗಿದೆ. ಪ್ರಿಯ ಕೇಳುಗರೆ, ನಿಮ್ಮಲ್ಲಿ ಅನೇಕ ಗೊಂದಲಗಳಿರಬಹುದು ದೇವರ ಮುದ್ರೆ ಅಂದರೇನು ಎಂಬುದಾಗಿ. ಆದರೆ ದೇವರ ಮುದ್ರೆ ಏನೆಂದರೆ ನಮಗೆ ತಿಳಿದಿರತಕ್ಕಂಥ ಸತ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಆ ನಂಬಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಚಂಚಲರಾಗದಂತೆ. ಇದು ಸತ್ಯ, ಅದೇ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ಅದನ್ನು ನಾನು ಹಿಂಬಾಲಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆ ಸತ್ಯದಲ್ಲಿ ಯಾವುದೇ ಹಿಂಸೆ ಬಂದರೂ, ಕಷ್ಟ ಬಂದರೂ, ನೋವು ಬಂದರೂ ಅದರಲ್ಲೇ ಹೋಗುವುದೇ ನಂಬಿಕೆ. ಆ ನಂಬಿಕೆಯಲ್ಲಿ ಭೌತಿಕವಾಗಿ ಮತ್ತು ಆತ್ಮಿಕವಾಗಿ ಸತ್ಯದಲ್ಲಿ ಭದ್ರವಾಗಿ ನೆಲೆಯೂರುವುದೇ ದೇವರ ಮುದ್ರೆ ಆಗಿದೆ. ಯಾವಾಗ ಈ ಒಂದು ದೇವರ ಮುದ್ರೆಯನ್ನು ದೇವರು ತನ್ನ ಮಕ್ಕಳಿಗೆ ಒತ್ತುವಂತವನಾಗಿದ್ದಾನೋ, ಇದು ಹಿಂಸೆಯ ಕಾಲಕ್ಕೆ ಜನರನ್ನು ಸಿದ್ಧ ಮಾಡತಕ್ಕಂಥದ್ದಾಗಿದೆ. ಏನು ಹಿಂಸೆಯ ಕಾಲ ಅಂದರೆ, ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನೋಡಬೇಕಾದರೆ ಅಲ್ಲಿ 4 ದೇವದೂತರು 4 ಮೂಲೆಗಳಲ್ಲಿ ಇದ್ದು ಅವರು ಗಾಳಿಯನ್ನು ಹಿಡಿದುಂಟುಕೊಂಡಿದ್ದಾರೆ. ಆ ಗಾಳಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಬರ್ತಕ್ಕಂತಹ ಉಪದ್ರವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯಾವ ಉಪದ್ರವ ಅಂದರೆ ಏಳು ಉಪದ್ರವಗಳು, ಕೊನೆ ಕಾಲದಲ್ಲಿ ದೇವರ ರೌದ್ರ, ದೇವರ ಕೋಪ ಈ ಏಳು ಉಪದ್ರವದಲ್ಲಿದೆ. ಅಂದರೆ ಈ ಏಳು ಉಪದ್ರವ ಯಾರ ಮೇಲೆ ಬರ್ತಕ್ಕಂಥದ್ದಾಗಿದೆ ಅಂದರೆ ಯಾರು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಈ ಏಳು ಉಪದ್ರವಗಳು ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ವಿರುದ್ಧವಾಗಿ ನಾವು ನೋಡುವುದಾದರೆ ಯಾರೆಲ್ಲ ದೇವರ ಮುದ್ರೆಯನ್ನು ಅಂದರೆ ದೇವರ ಗುರುತನ್ನು ಹೊಂದಿಕೊಳ್ಳುವಂತಹ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ, ದೇವರ ಆಜ್ಞೆಗಳಿಗೆ ದೇವರ ಸತ್ಯಕ್ಕೆ ವಿಧೇಯರಾಗಿ ಭೌತಿಕವಾಗಿ ಮತ್ತು ಆತ್ಮಿಕವಾಗಿ ಸತ್ಯದಲ್ಲಿ ನೆಲೆಗೊಂಡಿರ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಈ ಏಳು ಉಪದ್ರವ ಬರುವುದಿಲ್ಲ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ ಏಳನೇ ಅಧ್ಯಾಯದಲ್ಲಿ ಒಂದರಿಂದ ಮೂರರ ತನಕ ನಾವು ಓದುವುದಾದರೆ ಅದರಲ್ಲಿ ಆ ದೇವದೂತರಿಗೆ ಇನ್ನೊಬ್ಬ ದೇವದೂತನೇ ಹೇಳುವಂತವನಾಗಿದ್ದಾನೆ, ನಾನು ನನ್ನ ಸೇವಕರ ಹಣೆ ಮೇಲೆ ಮುದ್ರೆಯನ್ನು ಹಾಕುವವರೆಗೂ ನೀವು ಮರಗಳನ್ನಾಗಲಿ ಸಮುದ್ರವನ್ನಾಗಲಿ ಭೂಮಿಯನ್ನಾಗಲಿ ಕೆಡಿಸಬೇಡಿರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ಆ ಉಪದ್ರವ ಈ ಲೋಕವನ್ನು ನಾಶ ಮಾಡತಕ್ಕಂಥದ್ದಾಗಿದೆ. ಆ ಏಳು ಉಪದ್ರವದಲ್ಲಿ ಈ ಭೂಮಿ ಹಿಂದೆ ಹೇಗಿತ್ತು ಸೃಷ್ಟಿಗೂ ಮೊದಲು ಆ ರೀತಿಯಾಗಿ ಆಗಿ ಹೋಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಆ ಉಪದ್ರವದಿಂದ ತಪ್ಪಿಸಲು ದೇವರು ತನ್ನ ಮಕ್ಕಳಿಗೆ ಮುದ್ರೆಯನ್ನು ಹೊತ್ತುವಂತವನಾಗಿದ್ದಾನೆ. ಅನೇಕರು ಪ್ರಕಟಣೆ ಪುಸ್ತಕ 13:16-17 ವಚನವನ್ನು ಓದುವಂತವರಾಗಿದ್ದಾರೆ. ಅದರಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೆಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅನೇಕರು ಹೇಳುವಂಥ ವಿಚಾರವೇನೆಂದರೆ ಹಾಗಾದರೆ ನಮ್ಮ ಹಣೆ ಮೇಲೆ ಕೈ ಮೇಲೆ ಗುರುತನ್ನು ಹಾಕ್ತಕ್ಕಂಥವರಾಗಿದ್ದಾರಾ, ಏನು ಇದು ಎಂಬುದಾಗಿ ಅನೇಕರಿಗೆ ಗೊಂದಲ ಬರ್ತಕ್ಕಂಥದ್ದಾಗಿದೆ. ಆದರೆ ಈ ಒಂದು ಗುರುತು ಎಲ್ಲರಿಗೂ ಎದ್ದು ಕಾಣುವಂತೆ ಯಾವುದೇ ಗುರುತಲ್ಲ ಅಥವಾ ಮುದ್ರೆ ಅಲ್ಲ. ಹಾಗಾದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ದೇವರ ವಾಕ್ಯದಲ್ಲಿ ಮತ್ತೊಂದು ವಾಕ್ಯಕ್ಕೆ ಹೋಗಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 6:6-9 ತನಕ ಓದುವುದಾದರೆ ಅಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ಮೋಶೆಯ ಮುಖಾಂತರವಾಗಿ ಈ ರೀತಿ ಹೇಳುವಂಥವರಾಗಿದ್ದಾರೆ, ನಾನು ಈಗ ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲು, ದಾರಿಯಲ್ಲಿ ನಡೆಯುವಾಗಲು, ಮಲಗಿರುವಾಗಲು, ಏಳುವಾಗಲು ಅವುಗಳ ವಿಷಯವಾಗಿ ಮಾತನಾಡಬೇಕು, ಅವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು, ಅವು ಹಣೆಯ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು, ನಿಮ್ಮ ಮನೆಯ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ತಲೆಯ ಬಾಗಿಲುಗಳ ಮೇಲೆಯೂ ಅವುಗಳನ್ನು ಬರೆಯಬೇಕು ಎಂಬುದಾಗಿ ಇಲ್ಲಿ ದೇವರು ತಿಳಿಸುವಂತವನಾಗಿದ್ದಾನೆ. ಇದಕ್ಕಿಂತ ಹಿಂದನೇ ಅಧ್ಯಾಯ ಅಂದರೆ ಧರ್ಮೋಪದೇಶ ಕಂಡ 6 ನಾವು ಓದುವಂತವರಾಗಿದ್ದೇವೆ. ಆದರೆ 5 ನಾವು ಓದುವುದಾದರೆ 5 ದೇವರ 10 ಆಜ್ಞೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅವುಗಳ ವಿಚಾರವಾಗಿಯೇ ಇಲ್ಲಿ ದೇವರು ಮೋಸೆಗೆ ಹೇಳುವಂತವನಾಗಿದ್ದಾನೆ ಇಸ್ರಾಯೇಲ್ ಜನಗಳಿಗೆ, ನಿಮ್ಮ ಮಕ್ಕಳು ಈ ವಿಚಾರದ ಬಗ್ಗೆ ಮಾತನಾಡಬೇಕು, ಈ ವಿಚಾರವನ್ನು ಅವರ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು, ಅವರು ಇದನ್ನು ಅಭ್ಯಾಸ ಮಾಡಬೇಕು, ಇದನ್ನು ಮನೆಯಲ್ಲಿ ಕೂತಿರುವಾಗ ದಾರಿಯಲ್ಲಿ ನಡೆಯುವಾಗ ಮಲಗಿರುವಾಗಲೂ ಏಳುವಾಗಲೂ ಈ ವಿಚಾರದ ಬಗ್ಗೆ ಮಾತನಾಡಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು, ಇವುಗಳನ್ನು ಹಣೆಯ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು, ಇವುಗಳನ್ನು ಕೈಯಲ್ಲಿ ಕಟ್ಟಿಕೊಳ್ಳಬೇಕು ಮತ್ತು ಇದು ಹಣೆಯ ಪಟ್ಟಿಯಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಆಜ್ಞೆಗಳನ್ನು ಕೈಯಲ್ಲಿ ಕಟ್ಕೊಂಡು ಅಥವಾ ಹಣೆ ಮೇಲೆ ಅಂಟಿಸ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಅಂದರೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಕೈ ಅಂತಕ್ಕಂಥದ್ದು ಕಾರ್ಯರೂಪಕ್ಕೆ ಬರ್ತಕ್ಕಂಥ ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಣೆ ಪಟ್ಟಿ ಅಂತಕ್ಕಂಥದ್ದು ಮುಮ್ಮೆದುಳು, ಇಂಗ್ಲೀಷಲ್ಲಿ ಫ್ರಂಟಲ್ ಲೋ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ನಮ್ಮ ವಿವೇಚನಾ ಶಕ್ತಿಯನ್ನು ನಿಯಂತ್ರಿಸುವಂತಹ ಭಾಗ. ಈ ಒಂದು ಭಾಗದಲ್ಲಿ ನಾವು ಏನನ್ನು ಯೋಚನೆ ಮಾಡ್ತಕ್ಕಂಥವರಾಗಿದ್ದೇವೋ ಅದನ್ನು ಕೈಯಲ್ಲಿ ಮಾಡಿ ತೋರಿಸ್ತಕ್ಕಂಥವರಾಗಿದ್ದೇವೆ. ಅಂದರೆ ನಮ್ಮ ಯೋಚನೆಯಲ್ಲೂ ಸಹ ನಾವು ಸರಿಯಾದ ರೀತಿ ಯೋಚಿಸಬೇಕು. ನಾವು ಮಾಡ್ತಕ್ಕಂಥ ಕ್ರಿಯೆಯು ಸಹ ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಅಂದರೆ ಉದಾಹರಣೆಗೆ ನಾವು ಮೂರ್ತಿ ಪೂಜೆ ಮಾಡಬಾರದು ಎಂಬುದಾಗಿ ಆಜ್ಞೆಗಳಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಇಲ್ಲಿ ಯೋಚಿಸ್ತಕ್ಕಂಥವರಾಗಿದ್ದೇವೆ, ಅದನ್ನು ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥವರಾಗಿದ್ದೇವೆ, ಮೂರ್ತಿ ಪೂಜೆ ತಪ್ಪು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾಲ್ಕನೇ ಆಜ್ಞೆ ಸಬ್ಬತ್ ದಿನ, ಅಂದರೆ ದೇವರು ಪರಿಶುದ್ಧಗೊಳಿಸಿರ್ತಕ್ಕಂತಹ ದಿನ ಏಳನೇ ದಿನ, ಅದು ಶನಿವಾರ. ಆ ದಿನ ಸಬ್ಬತ್ ದಿನ, ವಿಶ್ರಾಂತಿ ದಿನ, ಪರಿಶುದ್ಧವಾದ ದಿನ ಎಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. ನಿಮಗೆ ಆ ಸಬ್ಬತ್ ದಿನದ ಸತ್ಯ, ಹೌದು ದೇವರ ವಾಕ್ಯದಲ್ಲಿ ಇದು ಸತ್ಯ ಎಂಬುದಾಗಿ ನೀವು ಅನಿಸುವುದಾದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ಆಸ್ತಿಯಾಗಿ ಅದನ್ನು ಕಾರ್ಯರೂಪದಲ್ಲಿ ತೋರಿಸಬೇಕು. ನೀವು ಅದನ್ನು ಕೈಗೊಳ್ಳುವುದರ ಮೂಲಕವಾಗಿ ತೋರಿಸಬೇಕು. ಅದನ್ನೇ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಅನ್ನುವಂತಹ ವಿಚಾರಕ್ಕೆ ಹೋಲಿಸಿ ಹೇಳಿರ್ತಕ್ಕಂಥ ಒಂದು ಭಾಗವನ್ನು ನಾವು ಸತ್ಯವೇದದಿಂದ ಮೂಲಕವಾಗಿ ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಈ ದೇವರ ಮುದ್ರೆ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ, ಅಂದರೆ ನಾವು ಏನನ್ನು ಯೋಚಿಸ್ತೇವೆ ಅದನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ನಂಬಿಕೆಯಲ್ಲಿ ಚಂಚಲರಾಗದಂತೆ ನಾವು ಭೌತಿಕವಾಗಿ ಮತ್ತು ಆತ್ಮಿಕವಾಗಿ ಸತ್ಯದಲ್ಲಿ ಭದ್ರವಾಗಿ ನೆಲೆ ಊರಬೇಕಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ನಾವು ಭೌತಿಕವಾಗಿ ಹೊರಗೆ ಸಹ ನಾವು ನೋಡ್ತಕ್ಕಂಥ ವಿಚಾರ ಇರ್ಬೋದು, ಮಾಡ್ತಕ್ಕಂಥ ಕ್ರಿಯೆಗಳಿರ್ಬೋದು, ಅದು ದೇವರ ಆಜ್ಞೆಗಳಿಗೆ ಸರಿಯಾಗಿದೆಯಾ? ಆತ್ಮಿಕವಾಗಿಯೂ ಸಹ ಆ ವಿಚಾರ ದೇವರಿಗೆ ಮೈಮೆ ತರತಕ್ಕಂಥದ್ದಾಗಿದೆಯಾ ಅನ್ನುವಂಥದ್ದನ್ನು ನಾವು ನೋಡಿ ಕೈಗೊಂಡು ನಡೆಯುವಂಥವರಾಗಿರಬೇಕು. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿಷ್ಠೆಯಿಂದ ಯಾರು ಕರ್ತನ ಸಬ್ಬತ್ತನ್ನು ಕೈಗೊಂಡು ನಡೆಯುತ್ತಾರೋ ಅವರು ದೇವರ ಮುದ್ರೆ ಹೊಂದುವರು. ಯಾಕೆ ಸಬ್ಬತ್ತಿನ ದೇವರ ಮುದ್ರೆ ಆಗಿದೆ ಅಂದರೆ, ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನಾಲ್ಕನೇ ಆಜ್ಞೆಯಲ್ಲಿ ದೇವರು ಒಂದು ಮುದ್ರೆಯಲ್ಲಿ ಏನಿರ್ತಕ್ಕಂಥದ್ದಾಗಿದೆಯೋ ಆ ವಿಚಾರಗಳೆಲ್ಲ ಇದೆ. ಒಬ್ಬ ವ್ಯಕ್ತಿ ಒಂದು ಮುದ್ರೆಯಲ್ಲಿ ಈ ರೀತಿಯಾಗಿ ಇಟ್ಟುಕೊಂಡಿರ್ತಕ್ಕಂಥವನಾಗಿದ್ದಾನೆ, ಅವನ ಹೆಸರಿರ್ತಕ್ಕಂಥದ್ದಾಗಿದೆ, ಅವನ ಅಧಿಕಾರ ಅಥವಾ ಸ್ಥಾನ ಇರತಕ್ಕಂಥದ್ದಾಗಿದೆ, ಅವನ ವ್ಯಾಪ್ತಿ ಇರತಕ್ಕಂಥದ್ದಾಗಿದೆ. ಆ ಒಂದು ಮುದ್ರೆಯನ್ನು ಯಾವುದೇ ಒಂದು ಡಾಕ್ಯುಮೆಂಟ್ಸ್, ಯಾವುದೇ ಒಂದು ಕರಾರು ಪತ್ರದ ಮೇಲೆ ಒತ್ತಿದಾಗ ಅದಕ್ಕೆ ಮಾನ್ಯತೆ ಇರತಕ್ಕಂಥದ್ದಾಗಿದೆ. ಆ ರೀತಿ ಹಾಗೆಯೇ ಸಬ್ಬತ್ತಿನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವಂಥ ವಿಚಾರವನ್ನು ಸಬ್ಬತ್ತಿನ ಆಜ್ಞೆ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಸೃಷ್ಟಿಕರ್ತನು ಯಾರು, ಅವನ ಅಧಿಕಾರ ವ್ಯಾಪ್ತಿ ಏನು, ಕರ್ತನಾದ ದೇವರು ಎಲ್ಲದನ್ನು ಸೃಷ್ಟಿ ಮಾಡಿದ್ದಾನೆ, ಆತನು ಭೂಮಿ ಆಕಾಶಗಳ ಒಡೆಯನು ಎನ್ನುವಂತಹ ಎಲ್ಲ ಒಂದು ಮುದ್ರೆಗೆ ಬೇಕಾದಂತಹ ಆಧಾರವನ್ನು ನೀಡುವಂಥದ್ದಾಗಿದೆ. ಹಾಗಾಗಿ ಸಬ್ಬತ್ ದಿನ ಹೇಗೆ ಕೈಗೊಂಡು ನಡೀತಕ್ಕಂಥವರಾಗಿದ್ದೇವೆ, ಅದು ದೇವರ ಮುದ್ರೆಯನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅಂದರೆ ಹೇಗೆ ಸಬ್ಬತ್ತಿನವನ್ನು ನಾವು ದೇವರ ಆಜ್ಞೆಗೆ ತಕ್ಕಂತೆ ಸೂರ್ಯಾಸ್ತಮದಿಂದ ಸೂರ್ಯಾಸ್ತಮದವರೆಗೆ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಕ್ಕಂಥವರಾಗಿದ್ದೇವೆ, ಅದು ದೇವರ ಮುದ್ರೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯಾರ ಹಣೆಯ ಮೇಲೆ ದೇವರ ಮುದ್ರೆ ಇರುವುದಿಲ್ಲವೋ, ಅಂದರೆ ಈ ಸಬ್ಬತ್ತಿನ ಪರಿಜ್ಞಾನ ಇರುವುದಿಲ್ಲವೋ, ಈ ಸಬ್ಬತ್ತಿನ ವಿಚಾರವಾಗಿ ನಾವು ಕೈಗೊಂಡು ನಡೀಬೇಕು, ಸೂರ್ಯಾಸ್ತಮದಿಂದ ಸೂರ್ಯಾಸ್ತಮದವರೆಗೆ ಹೇಗೆ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಸತ್ಯವನ್ನು ಯಾರೆಲ್ಲ ಸರಿಯಾಗಿ ಅರ್ಥಕೊಳ್ಳುವುದಿಲ್ಲವೋ ಅವರು ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವುದಿಲ್ಲ. ಯಾರೆಲ್ಲ ಈ ಒಂದು ಸಬ್ಬತ್ತಿನವನ್ನು ಕೈಗೊಂಡು ನಡೆಯುವುದರ ವಿಚಾರವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರು ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಯೆಜ್ಕೇಲನ ಪುಸ್ತಕ 20:12 ಯೆಜ್ಕೇಲನ ಪುಸ್ತಕ 20:20 ನಾವು ಓದುವುದಾದರೆ ಅದರಲ್ಲಿ ಸಬ್ಬತ್ತಿನ ನಿಮ್ಮಗೂ ನನಗೂ ಗುರುತಾಗಿದೆ ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ದೇವರ ಗುರುತು ಆ ಸಬ್ಬತ್ತು, ನನ್ನ ಮಕ್ಕಳು, ನಾನು ನಿಮಗೆ ದೇವರಾಗಿದ್ದೇನೆ ಅನ್ನುವಂತಹ ಆ ಒಂದು ಸಂಬಂಧವನ್ನು, ಒಡಂಬಡಿಕೆಯನ್ನು ಎತ್ತಿ ತೋರಿಸುವಂತಹ ಒಂದು ಗುರುತಾಗಿದೆ ಸಬ್ಬತ್ತಿನ. ಹಾಗಾಗಿ ದೇವರ ಮುದ್ರೆ ಎಂದರೆ ಏಳನೇ ದಿನ ಸಬ್ಬತ್ತಿನವಾಗಿದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕೈಗೊಂಡು ನಡೀತಕ್ಕಂಥದ್ದು ಬಹಳ ಮುಖ್ಯ. ಒಂದ್ಸಾರಿ ನಂಬಿದ್ದೇವೆ ಅಂದರೆ ಆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ತಕ್ಕಂಥವರಾಗಿರಬೇಕು. ಅಷ್ಟು ಮಾತ್ರವಲ್ಲದೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಸಬ್ಬತ್ತಿನವನ್ನು ಕೈಗೊಂಡು ನಡೀಬೇಕು. ಯಾರ ಹಣೆಯ ಮೇಲೆ ದೇವರ ಮುದ್ರೆ ಇರುವುದಿಲ್ಲವೋ ಅವರು ನಾಲ್ಕನೇ ಆಜ್ಞೆಯಾದ ಸಬ್ಬತ್ತನ್ನು ಪವಿತ್ರವಾಗಿ ಕೈಗೊಳ್ಳಬೇಕು. ಅಂದರೆ ಯಾರ ಹಣೆಯ ಮೇಲೆ ದೇವರ ಮುದ್ರೆ ಇರುತ್ತದೆಯೋ ಅವರು ಸಬ್ಬತ್ತಿನ ನಾಲ್ಕನೇ ಆಜ್ಞೆಯನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಈ ಹಣೆಯ ಮೇಲೆ ಮುದ್ರೆ ಇರೋದಿಲ್ಲವೋ, ಮೃಗದ ಗುರುತಿರ್ತಕ್ಕಂಥದ್ದಾಗಿದೆ, ಅವರು ಸಬ್ಬತ್ತಿನಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಲೋಕ ಪರಿಚಯಿಸಿರ್ತಕ್ಕಂತಹ ಮೃಗ ಪರಿಚಯ ಮಾಡಿರ್ತಕ್ಕಂತಹ ಭಾನುವಾರವನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ. ನಿಜವಾದ ನಿಷ್ಠೆಯಿಂದ ಸಬ್ಬತ್ತನ್ನು ಆಚರಿಸುವುದು ದೇವರಿಗೆ ನಿಷ್ಠೆ ತೋರುವ ಗುರುತಾಗಿದೆ. ಹೇಗೆ ನಾವು ದೇವರಿಗೆ ನಿಷ್ಠೆಯಿಂದ ಜೀವಿಸ್ತಕ್ಕಂಥವರಾಗಿದ್ದೇವೆ ಈ ಲೋಕದಲ್ಲಿ ಎನ್ನುವುದು ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಲ್ಲಿ ತೋರಿಸ್ತಕ್ಕಂಥದ್ದಾಗಿದೆ. ಅಂದರೆ ಏದೇನ್ ತೋಟದಲ್ಲಿ ಎಲ್ಲ ಮರಗಳಿದ್ದವು, ಆದರೆ ದೇವರು ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಹೇಳಿದನು. ಯಾಕೆ? ಅದರಲ್ಲಿ ಆದಾಮ ಮತ್ತು ಹವ್ವಳು ಎಷ್ಟು ನಿಷ್ಠೆಯಿಂದ ದೇವರ ಮಾತಿಗೆ ವಿಧೇಯರಾಗಿ ನಡೀತಕ್ಕಂಥವರಾಗಿದ್ದಾರೋ ಅನ್ನುವುದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಒಂದು ವಾರಕ್ಕೆ 7 ದಿನ ಇದೆ, ಅದರಲ್ಲಿ ದೇವರು ಒಂದು ದಿನ ನನಗೆ ಕೊಡ್ರಿ, ಅದು ಸಬ್ಬತ್ತಿನ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಯಾಕೆ ಅಂದರೆ ದೇವರು ಈ ಸಬ್ಬತ್ತಿನವನ್ನು ಜನಗಳು ಎಷ್ಟು ನಿಷ್ಠೆಯಿಂದ ನನಗೆ ಮೆಚ್ಚುಗೆಯಾಗಿ ನಡೀತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಗುರುತಾಗಿ ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಎಲ್ಲ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಮಾತ್ರ ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಸೀನಾಯಿ ಬೆಟ್ಟದಲ್ಲಿ ಮಹಾ ಆಜ್ಞೆಯನ್ನು ಕೊಟ್ಟ ದೇವರ ಮುದ್ರೆಯನ್ನು ಹೊಂದಿರುವಂತಹ ಒಂದು ಆಜ್ಞೆ ಈ ಸಬ್ಬತ್ತಿನ ಆಜ್ಞೆಯಾಗಿದೆ. ಏದೇನ್ ತೋಟದಲ್ಲಿ ಸ್ಥಾಪಿಸಲ್ಪಟ್ಟಂತಹ 7ನೇ ದಿನದ ಸಬ್ಬತ್ತನ್ನು ಕರ್ತನ ಸೃಷ್ಟಿಯ ಸ್ಮಾರಕವಾಗಿ ಆಚರಿಸುವುದು ದೇವರು ನಮ್ಮ ನಿಷ್ಠೆ ತೋರಿಸುವ ಒಂದು ಪರೀಕ್ಷೆಯಾಗಿದೆ. ಹೇಗೆ ಏದೇನ್ ತೋಟದಲ್ಲಿ ಆ ಒಂದು ಒಳ್ಳೆದರ ಕೆಟ್ಟದರ ಹರಿವನ್ನು ಹುಟ್ಟಿಸ್ತಕ್ಕಂತಹ ಆ ಹಣ್ಣು ಆದಾಮ ಮತ್ತು ಹವ್ವಳಿಗೆ ಒಂದು ಪರೀಕ್ಷೆ ಆಗಿತ್ತು, ಒಂದು ನಿಷ್ಠೆಯ ಪರೀಕ್ಷೆ ಆಗಿತ್ತು, ಲಾಯಾಲಿಟಿ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ರೀತಿಯಾಗಿ ನಾವು ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂಥದ್ದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪರೀಕ್ಷೆ, ಸೃಷ್ಟಿಯ ಸ್ಮಾರಕವಾಗಿ ಮನುಷ್ಯನು ನನ್ನ ಆಜ್ಞೆಗಳಿಗೆ ಯಾವ ರೀತಿಯಲ್ಲಿ ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ತೋರಿಸುವ ಒಂದು ವಿಚಾರವಾಗಿದೆ. ಇಸ್ರಾಯೇಲರು ಸಂಹಾರಕ ದೂತನಿಂದ ನಾಶವಾಗದಂತೆ ಅವರ ಮನೆಯ ಬಾಗಿಲಿನ ನಿಲುಪಟ್ಟಿಗಳ ಮೇಲೆ ಹೇಗೆ ರಕ್ತದ ಗುರುತು ಹಚ್ಚಲಾಗಿತ್ತು, ಅದೇ ರೀತಿಯಾಗಿ ದೇವಜನರಲ್ಲಿ ಪ್ರತಿಯೊಬ್ಬರ ಮೇಲೆ ಮುದ್ರೆ ಹಾಕಲ್ಪಡುವುದು. ತಮ್ಮನ್ನ ದೇವಜನರಾಗಿ ಮಾಡಿಕೊಂಡಿರುವ ಯಹೋವನು ನಾನೇ ಎಂದು ಅವರು ತಿಳಿದುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ಸಬ್ಬತ್ತಿನಗಳನ್ನು ಅವರಿಗೆ ನೇಮಿಸಿದನು ಎಂಬುದಾಗಿ ದೇವರು ಯೆಜ್ಕೇಲನ ಪುಸ್ತಕ 20ನೇ ಅಧ್ಯಾಯದಲ್ಲಿ ತಿಳಿಸುವಂತವರಾಗಿದ್ದಾರೆ. ಇದನ್ನು ದೇವರೇ ಹೇಳುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಇಸ್ರಾಯೇಲ್ ಜನಗಳು ಆ ಒಂದು ಐಗುಪ್ತವನ್ನು ಬಿಟ್ಟು ಬರುವುದಕ್ಕಿಂತ ಮೊದಲು ಕೊನೆಯ ಉಪದ್ರವ ಅಂದರೆ ಐಗುಪ್ತದ ಎಲ್ಲರ ಕುಟುಂಬಗಳಲ್ಲಿಯೂ ಸಹ ಆ ಒಂದು ಚೊಚ್ಚಲ ಮಕ್ಕಳ ಮರಣವಾಗಿತ್ತು. ಕಾರಣವೇನು ಎಂಬುದಾಗಿ ನಾವು ನೋಡುವುದಾದರೆ ವಿಮೋಚನ ಕಾಂಡ 12ನೇ ಅಧ್ಯಾಯವನ್ನು ನೀವು ಓದುವುದಾದರೆ ದೇವರು ಮೋಶೆಗೆ ತಿಳಿಸುವಂತವನಾಗಿದ್ದಾನೆ. ಇಸ್ರಾಯೇಲ್ ಜನಗಳು ಎಲ್ಲರೂ ಸಹ ಒಂದು ಕುರಿಯನ್ನು ಆಯ್ಕೆ ಮಾಡಿಕೊಂಡು ಆ ಕುರಿಯನ್ನು ಪಾಸ್ಕವಾಗಿ ಆ ದಿನದಲ್ಲಿ ಕತ್ತರಿಸುವುದರ ಮೂಲಕವಾಗಿ ಆ ಕುರಿಯ ರಕ್ತವನ್ನು ಅವರ ಮನೆಯ ಬಾಗಿಲಿನಲ್ಲಿಗೆ ಹಚ್ಚಬೇಕಾಗಿತ್ತು. ಯಾರ ಮನೆಯ ಬಾಗಿಲಿನಲ್ಲಿ ಆ ಕುರಿಯ ರಕ್ತ ಲೇಪಿಸಲ್ಪಟ್ಟಿತ್ತು, ಹಚ್ಚಲ್ಪಟ್ಟಿತ್ತು, ಅವರ ಮನೆಯಲ್ಲಿ ಸಂಹಾರಕ ದೂತನು ನೋಡಿ ಮುಂದೆ ಹೋಗ್ತಕ್ಕಂಥವನಾಗಿದ್ದಾನೆ. ಆ ಮನೆ ರಕ್ಷಣೆ ಹೊಂದಕ್ಕಂಥದ್ದಾಗಿದೆ. ಆ ಮನೆಯಲ್ಲಿ ಯಾವುದೇ ಚೊಚ್ಚಲ ಮರಣವಾಗುವುದಿಲ್ಲ. ಆದರೆ ಯಾರ ಮನೆಯಲ್ಲಿ ಈ ಒಂದು ರಕ್ತದ ಗುರುತು ಇಲ್ಲವೋ ಅವರ ಮನೆಯಲ್ಲಿ ಎಲ್ಲ ಚೊಚ್ಚಲತನದ ವಿಚಾರಗಳು ಸಹ ಮರಣ ಹೊಂದಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಯಾರು ಈ ಸಬ್ಬತ್ತಿನದ ಆಜ್ಞೆಯನ್ನು ಕೈಗೊಂಡು ನಂಬಿಕೆಯಿಂದ ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರು ಮುದ್ರೆಯನ್ನು ಒತ್ತುವಂತವನಾಗಿದ್ದಾನೆ. ಅವರಿಗೆ ಯಾವುದೇ ಕೇಡುಗಳು ಬರುವುದಿಲ್ಲ, ಯಾವುದೇ ಸಮಸ್ಯೆಗಳು ಬರುವುದಿಲ್ಲ, ಯಾವುದೇ ಉಪದ್ರವಗಳು ಬರುವುದಿಲ್ಲ. ಆದರೆ ಯಾರೆಲ್ಲ ಮೃಗದ ಗುರುತನ್ನು ಹಾಕಿಸಿಕೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ಬರ್ತಕ್ಕಂಥದ್ದಾಗಿದೆ ಅನೇಕ ಉಪದ್ರವಗಳು. ಅದಕ್ಕೋಸ್ಕರವೇ ನಾವು ವಿಮೋಚನೆ ಕಂಡ 12ನೇ ಅಧ್ಯಾಯ 12-13 ನಾವು ಓದುವುದಾದರೆ, ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದೆಲ್ಲವನ್ನ ಸಮ್ಮರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಕೊಡುವೆನು. ನಾನು ಯಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣದಲ್ಲಿ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಯಾರೆಲ್ಲ ದೇವರ ಮುದ್ರೆ ಆದಂತಹ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ಯಾವುದೇ ಉಪದ್ರವಗಳು ಈ ಲೋಕದಲ್ಲಿ ಬರುವುದಿಲ್ಲ. ದೇವರು ಅವರಿಗೆ ಒಂದು ರಕ್ಷಣೆಗಾಗಿ ಮುದ್ರೆಯನ್ನು ಹೊತ್ತುವಂತನಾಗಿದ್ದಾನೆ. ಆದರೆ ಯಾರೆಲ್ಲ ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡು ಭಾನುವಾರವನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ಎಲ್ಲ ರೀತಿಯ ಉಪದ್ರವಗಳು ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಮುದ್ರೆ ಅಂದರೆ ಅದು ಎದ್ದು ಕಾಣುವ ಗುರುತಲ್ಲ, ಅದು ನಂಬಿಕೆ. ದೇವರ ಆಜ್ಞೆ ಮೇಲೆ ಭೌತಿಕವಾಗಿ ಆತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ಕ್ರಿಸ್ತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಸಬ್ಬತ್ತಿನವನ್ನ ನಿಶ್ಚಯವಾಗಿ ಕೈಗೊಳ್ಳುವುದೇ ಅದು ದೇವರ ಮುದ್ರೆ ಆಗಿದೆ, ಅದು ಸೃಷ್ಟಿಗೆ ಸ್ಮಾರಕವಾಗಿದೆ ಎಂಬುದಾಗಿ ನಾವು ನೋಡಿದೆವು. ಇಸ್ರಾಯೇಲ್ ಜನಗಳು ಹೇಗೆ ಆ ಸಂಹಾರಕ ದೂತನಿಂದ ನಾಶವಾಗದಂತೆ ಮನೆಯ ಬಾಗಿಲಿಗೆ ಆ ರಕ್ತವನ್ನು ಹಚ್ಚಿದ್ದರೋ ಹಾಗೆ ದೇವರು ನಮ್ಮ ಮೇಲೆ ಸಬ್ಬತ್ತಿನದ ಮುದ್ರೆಯನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ಅದು ನಮಗೆ ರಕ್ಷಣವನ್ನು ಕೊಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ಮುದ್ರೆ ಅದು ಸಬ್ಬತ್ತಿನವಾಗಿದೆ. ಯಾವ ರೀತಿಯಲ್ಲಿ ದೇವರ ಮುದ್ರೆ ಇನ್ನೇನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಈಗ ಪ್ರಾರ್ಥನೆಗಳ ಮಾಡಿ ನಾವು ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನಾಗಿದ್ದೀಯಾ. ಅದಕ್ಕೋಸ್ಕರವೇ ಸ್ವಾಮಿ ಕೊನೆಯ ಕಾಲದಲ್ಲಿ ಲೋಕ ಮರ್ತಿರ್ತಕ್ಕಂಥ ಈ ಸಬ್ಬತ್ತಿನದ ಬಗ್ಗೆ ಎಚ್ಚರಿಕೆಯನ್ನು ನೀಡತಕ್ಕಂಥ ದೇವರಾಗಿದ್ದೀಯಾ. ಹೌದು ಸ್ವಾಮಿ, ಸಬ್ಬತ್ತಿನ ಇದು ನಿನ್ನ ಮುದ್ರೆ ಆಗಿದೆ ಅಪ್ಪ. ಈ ದಿನದಲ್ಲಿ ಸಬ್ಬತ್ತಿನ ಅದು ದೇವರ ಮುದ್ರೆ ಆಗಿದೆ ಎಂಬುದಾಗಿ ಯಾರೆಲ್ಲ ಅರಿತುಕೊಳ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ಇವತ್ತೇ ನೀನು ಆತ್ಮನ ಮುಖಾಂತರವಾಗಿ ಮುದ್ರೆಯನ್ನು ಹಾಕು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಆಜ್ಞೆಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೈಗೊಂಡು ಕೊನೆಯ ಕಾಲದಲ್ಲಿ ಇದರ ಮೇಲೆ ಬರತಕ್ಕಂಥ ಪರೀಕ್ಷೆಯಲ್ಲಿ ಅವರು ಜಯ ಹೊಂದಿ ನಿನ್ನ ಪರಲೋಕ ರಾಜ್ಯದಲ್ಲಿ ನಿಲ್ಲುವಾಗೆ ಸಹಾಯ ಮಾಡು ಸ್ವಾಮಿ. ಅಂತ ಆಶೀರ್ವಾದವನ್ನು ಕೇಳುಗರ ಹೃದಯದಲ್ಲಿ ಈ ದಿನದಿಂದಲೇ ನೀನು ಮಾಡು ಸ್ವಾಮಿ. ಅಪ್ಪ, ನಿನ್ನ ಸತ್ಯವಾಕ್ಯದಲ್ಲಿರ್ತಕ್ಕಂಥ ಗುಣಾರ್ಥಗಳನ್ನು ಅವರು ಅರಿತುಕೊಳ್ಳುವ ಹಾಗೆ ನೀನೇ ಸಹಾಯ ಮಾಡು. ಸಮಾಧಾನವನ್ನು ಶಾಂತಿಯನ್ನು ನೀಟು ಸತ್ಯದಲ್ಲಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಪ್ರೀತಿಯು ಬೆಲೆಯುಳ್ಳದು, 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 ಅಕಾರ ಪ್ರೀತಿಯು ಬೆಲೆಯುಳ್ಳದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಅಕಾರ ಪ್ರೀತಿಯು ಬೆಲೆಯುಳ್ಳದು.